ರಾಮಾಯಣ.
ಇಂದು ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ ಚತುರ್ದಶಿ. ಶ್ರೀ ರಾಮ ರಾವಣ ಯುದ್ಧ ಪ್ರಾರಂಭವಾಗಿ 12 ದಿನಗಳು ಕಳೆದಿವೆ. ರಾವಣನ ಆಕ್ರಮಕ ರೂಪ ವಾನರ ಸೇನೆಯಲ್ಲಿ ಚಿಂತೆ ಹೆಚ್ಚಿಸಿದೆ. ಆದರೆ ವಾನರರಿಗಿದೆ ಶ್ರೀರಾಮನ ಕೃಪಾ ಕಟಾಕ್ಷ. ಇತ್ತ ಲಂಕೆಯಲ್ಲಿ ಆ ಬ್ರಹ್ಮಧನಸ್ಸನ್ನು ತರಲು ಹೋದ ಹನುಮ ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಆ ಧನಸ್ಸನ್ನು ಶ್ರೀರಾಮನ ಬಳಿಗೆ ಅವರು ತರಬೇಕಷ್ಟೇ.
ಈಗ ನಾನು ಏನು ಮಾಡಲಿ ಪ್ರಭು? ನಿಮ್ಮ ಕೃಪೆಯಿಂದ ನಾನು ಲಂಕೆಯ ಅರಮನೆಗೆ ಬಂದ ಕಾರ್ಯ ಸಫಲವಾಗಿದೆ. ಆದರೆ ದೇವಿ ಮಂಡೋದರಿಯ ಹತ್ತಿರವಿರುವ ಆ ಧನಸ್ಸನ್ನು ಹೇಗೆ ತರಲಿ? ನಾನು ಅದನ್ನು ಅವರಿಂದ ಕಸಿದುಕೊಂಡರೆ ಅನ್ಯಾಯವಾಗುವುದು, ಅವರ ವಿಶ್ವಾಸವೇ ಮುರಿದು ಹೋಗುವುದು. ಮಾರ್ಗ ತೋರಿಸಿ ಪ್ರಭು, ಮಾರ್ಗ ತೋರಿಸಿ.
ಏನು ಯೋಚಿಸುತ್ತಿದ್ದೀರಾ ಆಚಾರ್ಯ? ಇಲ್ಲಿ ಈ ಧನಸ್ಸು ಸುರಕ್ಷಿತವಿಲ್ಲವೆಂದಾದರೆ ನೀವು ಹೇಳಿದ ಸ್ಥಳದಲ್ಲಿ ನಾನು ಇದನ್ನು ಬಚ್ಚಿಡುವೆ.
ಅದನ್ನೇ ನಾನು ಯೋಚಿಸುತ್ತಿರುವೆ ದೇವಿ.
ಶೀಘ್ರತೆ ಮಾಡಿ ಆಚಾರ್ಯ, ನನಗೆ ಹೆದರಿಕೆಯಾಗುತ್ತಿದೆ. ಅವರು ಯುದ್ಧ ಭೂಮಿಯಲ್ಲಿದ್ದಾರೆ.
ವಿಧಿಯನ್ನು ಯಾರು ಗೆದ್ದಿದ್ದಾರೆ ದೇವಿ? ಪ್ರಭು ಚಿತ್ತದಂತೆ ಎಲ್ಲವೂ ನಡೆಯಲಿದೆ.
ವಿಳಂಬ ಮಾಡದಿರಿ ಆಚಾರ್ಯ, ಹೇಳಿ, ಬೇಗನೆ ಹೇಳಿ.
ತಾವು ಚಿಂತಿಸದಿರಿ ಮಾತೆ, ನಾನು ತಂತ್ರ ವಿಧಿಯಿಂದ ನಿಮ್ಮ ಕಷ್ಟ ನಿವಾರಣೆ ಮಾಡುವೆ. ಆದರೆ ನೆನಪಿಡಿ, ಈ ವಿಧಿಯಿಂದ ನಾನು ನಿಮ್ಮ ಜೊತೆ ಸಂಪೂರ್ಣ ಜಗತ್ತಿನ ಕಲ್ಯಾಣ ಮಾಡಲು ಹೊರಟಿದ್ದೇನೆ. ಹರ ಹರ ಮಹಾದೇವ.
ಸರಿ ಆಚಾರ್ಯರೇ, ನನ್ನ ಜೊತೆ ಸಮಸ್ತ ಸಂಸಾರದ ಕಲ್ಯಾಣ ಆಗುವುದಾದರೆ ಅದಕ್ಕೂ ಮಿಗಿಲಾದದ್ದು ನನಗೇನು ಬೇಕು?
ಯಾವ ಶಂಕೆ ಆಶಂಕೆಗಳು ಬಾರದಿರಲಿ ನಿಮ್ಮ ಮನದಲ್ಲಿ. ನಾನು ಈ ಧನಸ್ಸನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುತ್ತಿದ್ದೇನೆ. ತಾವು 4 ದಿಕ್ಕುಗಳಿಗೆ ಹೋಗಿ ಈ ದಿಗ್ಬಂಧನಗಳನ್ನು ಇಟ್ಟು ಬನ್ನಿ. ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ, ಓಂ ಗೌರಿ ಶಂಕರಾಯ ನಮಃ.
ನೀವು ಜೀವನದಾತರು ಪರಬ್ರಹ್ಮ. ಇಂತಹ ಸಂಕಟ ಕಾಲದಲ್ಲಿ ಈ ಮಹಾನ್ ತೇಜಸ್ವಿ ಆಚಾರ್ಯರನ್ನು ನನ್ನಲ್ಲಿ ಕಳುಹಿಸಿದ್ದೀರಾ?
ಜ್ಯೋತಿಷಿಯ ರೂಪದಲ್ಲಿ ಹೋದ ಹನುಮನನ್ನು ಕಂಡು ಮಂಡೋದರಿಯ ಮನಸ್ಸಿಗೆ ಶಾಂತಿ ದೊರೆತಿದೆ. ಅವಳಿಗೆ ರಾವಣ ಮೃತವಾಗುವನೆಂದು ತಿಳಿದಿದ್ದರೂ ಅವಳ ಮನದಲ್ಲಿ ಆಶಾದೀಪ ಹೊತ್ತಿ ಉರಿಯುತ್ತಿದೆ. ಇತ್ತ ರಣರಂಗದಲ್ಲಿ ಶ್ರೀರಾಮ ಹಾಗೂ ರಾವಣ ನಡುವೆ ಭಯಂಕರ ಯುದ್ಧ ನಡೆಯುತ್ತಿದೆ. ಈ ಯುದ್ಧ ಇಲ್ಲಿಯವರೆಗಿನ ಭಯಂಕರ ಯುದ್ಧವಾಗಿದೆ. ಸಂಪೂರ್ಣ ರಾಕ್ಷಸ ವಂಶ ಧ್ವಂಸವಾಗಿದೆ. ಆದರೆ ರಾವಣನ ಅಟ್ಟಹಾಸ ಕೊನೆಯ ಘಟ್ಟಕ್ಕೆ ತಲುಪಿದೆ. ದೇವತೆಗಳು, ಋಷಿಮುನಿಗಳು ಶ್ರೀರಾಮಚಂದ್ರನಿಗೆ ಸಹಾಯ ಮಾಡುತ್ತಿದ್ದಾರೆ. ಇದೇ ನಿಮಿತ್ತದಲ್ಲಿ ಈಗ ಮಹಾಮುನಿ ಮಹರ್ಷಿ ಅಗಸ್ತ್ಯರು ಶ್ರೀರಾಮಚಂದ್ರನನ್ನು ಕಾಣಲು ಬಂದಿದ್ದಾರೆ.
ಪ್ರಣಾಮಗಳು ಮಹರ್ಷಿ ಅಗಸ್ತ್ಯ, ನೀವಿಲ್ಲಿ?
ನಿಮಗೆ ಜಯವಾಗಲಿ ಶ್ರೀರಾಮಚಂದ್ರ. ಯುದ್ಧದ ಪರಿಣಾಮ ಶೀಘ್ರವೇ ದೊರೆಯಲಿ ನಿಮಗೆ.
ನಾನು ಈ ಏಕಾಂತದಲ್ಲಿ ಇದರ ಬಗ್ಗೆ ಯೋಚಿಸುತ್ತಿದ್ದೆ. ರಾವಣ ಸಾಧಾರಣವಾದ ಯೋಧನಲ್ಲ. ಮಹಾದೇವ ಅವನಿಗೆ ಅಸಂಖ್ಯಾತ ವರಗಳನ್ನು ದಯಪಾಲಿಸಿದ್ದಾರೆ.
ಕೇವಲ ವರದಾನಗಳಷ್ಟೇ ಅಲ್ಲ, ಅನೇಕ ದಿವ್ಯಾಸ್ತ್ರಗಳನ್ನು ದಯಪಾಲಿಸಿದ್ದಾರೆ ಮಹಾದೇವ. ಆದರೆ ಚಿಂತಿಸದಿರಿ, ಅವರು ದಯಪಾಲಿಸಿದ್ದ ದಿವ್ಯಾಸ್ತ್ರಗಳು ನಿಷ್ಫಲಗೊಳ್ಳಲಿವೆ. ಮಹಾದೇವ ಕೊಟ್ಟ ಚಂದ್ರಹಾಸ ಮಹಾನ್ ಖಡ್ಗವಾಗಿತ್ತು, ಆದರೆ ಅದರ ಪ್ರಯೋಗ ಜಟಾಯು ಹತ್ಯೆಗಾಗಿ ಉಪಯೋಗಿಸಿಬಿಟ್ಟಿದ್ದಾನೆ ರಾವಣ. ಹೀಗಾಗಿ ಈಗ ಆ ಚಂದ್ರಹಾಸ ನಿಷ್ಪ್ರಯೋಜನವಾಗಿದೆ. ಹೀಗೆ ಅವನ ಅನೇಕ ಅಸ್ತ್ರಗಳು ಅವನ ಅಧರ್ಮ ಕಾರ್ಯಗಳಿಗೆ ಉಪಯೋಗವಾಗಿ ಈಗ ಬಲ ಕಳೆದುಕೊಂಡಿವೆ.
ಲಂಕೇಶ ತನ್ನ ಘೋರ ತಪಸ್ಸುಗಳಿಂದ ಬ್ರಹ್ಮದೇವನನ್ನು ಪ್ರಸನ್ನಗೊಳಿಸಿಕೊಂಡಿದ್ದಾನೆ. ಅವರು ಕೊಟ್ಟ ವರಗಳಲ್ಲಿ ಒಂದು ಬ್ರಹ್ಮಧನಸ್ಸು, ಅದರಿಂದ ಹೂಡಿದ ಬಿಲ್ಲೆ ಅವನ ಮೃತ್ಯುವಿಗೆ ಕಾರಣವಾಗುವುದು.
ಹೌದು ಶ್ರೀರಾಮಚಂದ್ರ, ಆ ಬ್ರಹ್ಮ ಧನುಸ್ಸಿನಿಂದ ಹೂಡಿದ ಬಿಲ್ಲೆ ರಾವಣನ ಮೃತ್ಯುವಿಗೆ ಕಾರಣವಾಗುವುದು. ಆದರೆ ನೀವು ನಿಮ್ಮ ಸೈನ್ಯದ ಮನೋಬಲವನ್ನು ಹೆಚ್ಚಿಸುತ್ತೀರಿ. ನೀವಿಲ್ಲಿ ಚಿಂತಿಸುವ ಯಾವ ಕಾರಣಗಳೂ ಇಲ್ಲ. ಅವನ ಮೃತ್ಯು ನಿಮ್ಮ ಕೈಯಿಂದಲೇ ಆಗುವುದು. ನೀವು ನಾನು ಬರೆದ ಈ ಆದಿತ್ಯ ಹೃದಯದ ಪಠನ ಮಾಡಿ. ಇದರಿಂದ ಶುಭವಾಗಲಿದೆ ನಿಮಗೆ. ಅನೇಕ ದಿವಸಗಳಿಂದ ನಾನು ರಾವಣನ ಕುಂಡಲಿಯನ್ನು ಗಮನಿಸುತ್ತಲೇ ಬಂದಿದ್ದೇನೆ. ಅದೇ ವಿಷಯವನ್ನ ಕುರಿತು ನಿಮ್ಮೊಡನೆ ಮಾತನಾಡಲು ಬಂದಿದ್ದೇನೆ.
ಲಂಕೇಶನ ಕುಂಡಲಿಯನ್ನರಿತು ನನಗೇನಾಗಬೇಕಾಗಿದೆ ಮಹರ್ಷಿ?
ಶ್ರೀರಾಮಚಂದ್ರ, ಒಂದು ಆಕಸ್ಮಿಕ ವಿಷಯವೇನೆಂದರೆ ಲಂಕೇಶನ ಹಾಗೂ ನಿಮ್ಮ ಲಗ್ನ ಒಂದೇ ಆಗಿದೆ.
ಅಂದರೆ ಲಂಕೇಶನ ಜನ್ಮವು ತುಲಾ ಲಗ್ನದಲ್ಲೇ ಆಗಿದೆ ಎಂದಾಯಿತು.
ಹೌದು, ಆದರೆ ರಾವಣನ ರಾಶಿಯು ತುಲಾ ಆಗಿದೆ. ಅದಲ್ಲದೆ ಅವನ ಲಗ್ನದಲ್ಲಿ ಪಂಚಮೇಶ ಹಾಗೂ ದಶಮೇಶಗಳ ಯುತಿ ಇದೆ. ಈ ಪಂಚಮೇಶ ಅವನಿಗೆ ರಾಜಯೋಗ ಕೊಡಿಸುತ್ತಲೇ ಇದೆ. ದಶಮೇಶದ ಜೊತೆ ಚಂದ್ರಮನಿರುವುದರಿಂದ ಅವನಿಗೆ ಲಕ್ಷ್ಮೀನಾರಾಯಣ ಯೋಗವಿದೆ. ಅದಕ್ಕಾಗಿಯೇ ಅವನ ಸಾಮ್ರಾಜ್ಯ ಜಗತ್ತಿನ ನಾಲ್ಕು ದಿಕ್ಕುಗಳಲ್ಲಿ ಹಬ್ಬಿದೆ.
ಚತುರ್ಥ ಭವದ ಯಾವ ಸ್ಥಿತಿ ಇದೆ ಮಹರ್ಷಿ?
ಪ್ರಜೆಗಳು, ಭೂಮಿ ಮತ್ತು ಸಂಪತ್ತುಗಳಿಗೆ ಸಂಬಂಧಿಸಿದ ಚತುರ್ಥ ಭಾವದಲ್ಲಿ ಸಪ್ತಮೇಶ ಮತ್ತು ಧನಾಧೀಶ ಮಂಗಲ ಉಚ್ಚರಾಶಿಯಲ್ಲಿದ್ದಾರೆ. ಅದಕ್ಕೆ ಇನ್ನೂ ಅವನಲ್ಲಿ ಸಂಪತ್ತಿಗೆ ಯಾವ ಕೊರತೆಯೂ ಇಲ್ಲ. ಆದರೆ ನಮಗೆ ಎಲ್ಲಕ್ಕೂ ಅನುಕೂಲವಾಗಿರುವವನು ಬುಧ. ಧರ್ಮದ ಈ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ಅದಕ್ಕಾಗಿಯೇ ಅವನ ಎಲ್ಲ ಸಂಬಂಧಿಕರ ಸಂಹಾರ ತಮ್ಮ ಕೈಯಿಂದಲೇ ಆಗಿದೆ. ನನಗೆ ವಿಶ್ವಾಸವಿದೆ ಇವನ ಸಂಹಾರವು ನಿಮ್ಮ ಕೈಯಿಂದಲೇ ಆಗುವುದು ಎಂದು.
ಇದರ ಅರ್ಥ ಲಂಕೇಶ ಯಾರ ಮಾತನ್ನೂ ಕೇಳಬಾರದು ಎಂಬ ಯೋಗ ಹುಟ್ಟಿನಿಂದಲೇ ಪಡೆದಿದ್ದಾನೆ ಎಂದಾಯಿತು.
ಹೌದು ಪ್ರಭು, ಅದಕ್ಕಾಗಿಯೇ ಅವನು ಜನ್ಮದಿಂದಲೂ ಯಾರ ಮಾತನ್ನೂ ಕೇಳಿದವನಲ್ಲ. ಅವನ ಪತ್ನಿ ಭ್ರಾತೃಗಳೂ ಹೇಳಿದರೂ ಸೀತಮ್ಮಳನ್ನು ಅವನು ಮರಳಿಸುತ್ತಲೇ ಇಲ್ಲ.
ನಿಮ್ಮ ಬಹುಮೂಲ್ಯ ಪರಾಮರ್ಶಗಳಿಂದ ನಮಗೆ ಬಹಳ ಸಹಾಯವಾಗಿದೆ ಮಹರ್ಷಿ. ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸ್ವೀಕರಿಸಿ. ನಾಳೆ ಪ್ರಾತಃಕಾಲ ನೀವು ನನಗೆ ಕೊಟ್ಟ ಆದಿತ್ಯ ಹೃದಯವನ್ನು ಪಠನ ಮಾಡಿ ಸೂರ್ಯನಾರಾಯಣನ ಆಶೀರ್ವಾದ ಪಡೆಯುವೆ.
ರಾವಣನ ಬಗ್ಗೆ ಶ್ರೀರಾಮಚಂದ್ರನಿಗೆ ಬಿಟ್ಟರೆ ಇನ್ಯಾರಿಗೆ ತಿಳಿದಿದೆ? ರಾವಣನ ಪ್ರತಿಯೊಂದು ಶ್ವಾಸಗಳನ್ನು ಅರಿತಿದ್ದಾರೆ ಶ್ರೀರಾಮಚಂದ್ರ. ಅಗಸ್ತ್ಯ ಮುನಿಗಳ ಸಹಾಯಕ ಪರಾಮರ್ಶೆಗಳನ್ನು ಕೇಳಿ ಶ್ರೀರಾಮಚಂದ್ರ ತಮ್ಮ ಕೃತಜ್ಞತಾ ಭಾವವನ್ನು ತೋರಿಸುತ್ತಿದ್ದಾರೆ.
ನಿಮ್ಮ ಬಹುಮೂಲ್ಯ ಪರಾಮರ್ಶಗಳಿಂದ ನಮಗೆ ಬಹಳ ಸಹಾಯವಾಗಿದೆ ಮಹರ್ಷಿ. ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸ್ವೀಕರಿಸಿ. ನಾಳೆ ಪ್ರಾತಃಕಾಲ ನೀವು ನನಗೆ ಕೊಟ್ಟ ಆದಿತ್ಯ ಹೃದಯವನ್ನು ಪಠನ ಮಾಡಿ ಸೂರ್ಯನಾರಾಯಣನ ಆಶೀರ್ವಾದ ಪಡೆಯುವೆ.
ಒಂದೆಡೆ ಭಕ್ತಿಯಿಂದ ಶ್ರೀರಾಮಚಂದ್ರ ಅಗಸ್ತ್ಯರ ಜೊತೆ ಆದಿತ್ಯ ಹೃದಯ ಪಠನವನ್ನು ಮಾಡುತ್ತಿದ್ದಾರೆ, ಇನ್ನೊಂದೆಡೆ ರಾವಣ ಮಹಾಮಾಯೆ ಚಂಡಿಕೆಯನ್ನು ಕಾಡಿ ಬೇಡಿ ವರದಾನಗಳನ್ನು ಬೇಡಿಕೊಳ್ಳುತ್ತಿದ್ದಾನೆ.
ಮಹಾದೇವಿ ದುರ್ಗೇ, ನಿಮಗೆ ಜಯವಾಗಲಿ. ಕ್ಷಮಿಸಿ ದೇವಿ, ಇಂದು ಈ ನಿಮ್ಮ ಉಪಾಸಕ ಅಸಮಯವೇ ನಿಮ್ಮ ಬಳಿ ಬಂದಿದ್ದಾನೆ. ಆದರೆ ಈ ಪರಿಸ್ಥಿತಿಗಳ ನಿರ್ಮಾಣ ನೀವೇ ಮಾಡಿದ್ದೀರಲ್ಲವೇ ದೇವಿ? ರಾವಣ ನಿಮ್ಮನ್ನು ಒಲಿಸಿಕೊಂಡಿದ್ದಾನೆ, ನಿಮ್ಮ ಸಾಧನೆಯಲ್ಲಿ ತನ್ನನ್ನೇ ಮರೆತಿದ್ದಾನೆ, ನಿಮಗೆ ಪ್ರಸನ್ನಗೊಳಿಸಿದ್ದಾನೆ. ಆದರೂ ನೀವು ಮೌನರಾಗಿದ್ದೀರ, ಏಕೆ? ಏಕೆ ದೇವಿ? ನೀವೇ ಶಕ್ತಿ, ನೀವು ಯಾಕೆ ಆ ರಾಮನ ಮೇಲೆ ಅನುಕಂಪ ಇಟ್ಟುಕೊಂಡಿದ್ದೀರಾ? ನಿಮ್ಮ ವರದಾನಗಳು ಈ ಯುದ್ಧದಲ್ಲಿ ನನ್ನ ಕಾರ್ಯಕ್ಕೆ ಬಾರದೆ ಹೋದರೆ ಎಲ್ಲಿ ಉಳಿಯುವುದು ಅರ್ಥ ನಿಮ್ಮ ಉಪಾಸನೆಗಳದ್ದು ದೇವಿ? ಮಹಾಮಾಯೆ ಈ ದಶಕಂಧರ, ನಿಮ್ಮಲ್ಲಿ ಆ ರಾಮನ ಮೇಲೆ ರಾವಣ ವಿಜಯ ಸಾಧಿಸುವ ವರದಾನ ಬೇಡುತ್ತಿದ್ದಾನೆ. ವಿಜಯ, ಕೇವಲ ವಿಜಯ, ಅದಕ್ಕೂ ಕಡಿಮೆ ನನಗೇನು ಬೇಡ ದೇವಿ.
ಪ್ರಭು ಶ್ರೀರಾಮ, ಪವನಕುಮಾರ ಇನ್ನೂ ಮರಳಿಲ್ಲ. ಆ ಬ್ರಹ್ಮಧನಸ್ಸನ್ನು ಪಡೆಯುತ್ತಿರುವಾಗ ಅವನ ಮೇಲೆ ಸಂಕಟ ಬಂದಂತೆ ಕಾಣುತ್ತಿದೆ.
ಹನುಮನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ವಿಭೀಷಣ. ಅವನು ಸರಿಯಾದ ಸಮಯಕ್ಕೆ ಬಂದೇ ಬರುವನು.
ಬ್ರಹ್ಮಧನಸ್ಸು ಪಡೆಯುವುದು ಮಹತ್ವಪೂರ್ಣದ್ದಾಗಿದೆ ಪ್ರಭು.
ಹನುಮ ಪ್ರಾರಂಭಿಸಿದ ಯಾವ ಕಾರ್ಯವೂ ಪೂರ್ಣಗೊಳ್ಳದೇ ಇರುವುದಿಲ್ಲ.
ಸರಿ ಪ್ರಭು, ಪವನಕುಮಾರ ಬರುವವರೆಗೆ ತಾವು ಚಂಡಿಯ ಸಾಧನೆ ಮಾಡುತ್ತೀರಿ ಪ್ರಭು. ಚಂಡಿ ಯಾವತ್ತು ಲಂಕೇಶ್ವರನ ರಕ್ಷೆ ಮಾಡುತ್ತಾರೆ. ರಾವಣನ ವಿರುದ್ಧ ಯುದ್ಧಕ್ಕೆ ಮೊದಲು ತಾಯಿ ಕಾಳಿಕಾಂಬೆಯ ಆಶೀರ್ವಾದ ಪಡೆಯಬೇಕು ಶ್ರೀರಾಮಚಂದ್ರ.
ತಾಯಿಯ ಆಶೀರ್ವಾದ ಎಂದೆಂದಿಗೂ ಬೇಕು ವಿಭೀಷಣ. ಅವರ ಆಶೀರ್ವಾದವನ್ನು ನಾನು ಅವಶ್ಯವಾಗಿ ಪಡೆಯುವೆನು. ಪವಮಾನ ಲಂಕೆಯಿಂದ ಆ ಧನಸ್ಸು ತಂದ ಕೂಡಲೇ ನಾವು ದೇವಿ ಪೂಜೆಗೆ ಹೊರಡೋಣ.
ಈಗ ದೇವಿ ಮಂಡೋದರಿಲಿಲ್ಲ, ಅಂದರೆ ಈ ಬ್ರಹ್ಮಧನುಸ್ಸನ್ನು ತೆಗೆದುಕೊಳ್ಳುವ ಸರಿಯಾದ ಸಮಯ. ಆದರೆ ಆ ಕಂಬದಿಂದ ಧನುಸ್ಸನ್ನು ತೆಗೆಯುವುದು ಹೇಗೆ? ಆ ಕಂಬವನ್ನೇ ಕಿತ್ತು ತೆಗೆದುಕೊಂಡು ಹೋದರೆ? ಛೇ, ಬೇಡ ಬೇಡ, ಪ್ರತಿ ಬಾರಿ ಹೀಗೆಯೇ ಮಾಡುತ್ತೀಯಾ? ಔಷಧಿ ತೆಗೆದುಕೊಂಡು ಬಾ ಅಂದರೆ ಸಂಪೂರ್ಣ ಪರ್ವತವನ್ನೇ ಹೊತ್ತು ತಂದೆ. ಈಗ ಧನಸ್ಸು ತೆಗೆದುಕೊಂಡು ಬಾ ಎಂದರೆ ಈ ಕಂಬವನ್ನೇ ಕಿತ್ತು ತಂದಿದ್ದೀಯಾ ಎನ್ನುವರು. ಈ ಕಂಬವನ್ನು ಸೀಳಿ ಆ ಧನಸ್ಸನ್ನು ತೆಗೆದುಕೊಂಡು ಹೋಗುವೆ. ಹಾ ಹಾ ಹಾ, ಭಲೇ ಹನುಮ, ಭಲೇ. ಇಲ್ಲಿದೆ ಆ ಧನಸ್ಸು, ಎಷ್ಟು ಸುಂದರವಾಗಿದೆಯಲ್ಲ. ದುಷ್ಟ ರಾವಣ, ಇಷ್ಟು ಸುಂದರವಾಗಿರುವ ಧನಸ್ಸಿನಿಂದ ಅದು ಶ್ರೀರಾಮಚಂದ್ರನ ಕೈಗಳಿಂದ ಮೃತನಾಗುತ್ತಿದ್ದಾನಲ್ಲ ಎಂದು ಸಿಟ್ಟು ಬರುತ್ತಿದೆ. ಎಲ್ಲವೂ ಅವನ ಪೂರ್ವ ಜನ್ಮದ ಸುಕೃತ.
ಆಚಾರ್ಯ ಎಲ್ಲಿದ್ದಾರೆ, ಎಲ್ಲಿದ್ದಾರೆ ಆಚಾರ್ಯ, ಆಚಾರ್ಯ?
ಹೇ ಪ್ರಭು, ಈಗೇನು ಮಾಡಲಿ? ದೇವಿ ಮಂಡೋದರಿ ನೋಡಿದರೆ? ಪ್ರಭು, ಏನನ್ನಾದರೂ ಮಾಡಿ. ಹಾ, ಈಗ ನಾನು ಆಕಾಶ ಮಾರ್ಗದಿಂದ ಶೀಘ್ರವೇ ಪ್ರಸ್ಥಾನ ಮಾಡಬೇಕು. ಜಯ ಶ್ರೀರಾಮ.
ಆಚಾರ್ಯ ಎಲ್ಲಿದ್ದೀರಾ, ಎಲ್ಲಿದ್ದೀರಾ ಆಚಾರ್ಯ, ಆಚಾರ್ಯರೇ?
ಮುರಿದ ಕಂಬವನ್ನು ನೋಡಿ ಮಂಡೋದರಿಗೆ ಎಲ್ಲವೂ ಅರ್ಥವಾಗಿದೆ. ಸೀತಾ ಅಪಹರಣದಿಂದ ಯುದ್ಧ ತಂದುಕೊಂಡ ತನ್ನ ಪತಿ ರಾವಣ ಇನ್ನೂ ಮರಳುವುದಿಲ್ಲವೆಂಬ ಅವರ ಶಂಕೆ ಇಂದು ಸತ್ಯಕ್ಕೆ ಪರಿವರ್ತನೆಗೊಂಡಿದೆ. ನಾಳೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಕೊನೆಯ ದಿನ, ಅಂದರೆ ಅಮಾವಾಸ್ಯೆ. ನಾಳೆಯ ಯುದ್ಧ ಭಯಂಕರ ರೂಪವನ್ನೇ ತಾಳಲಿದೆ.
ಮಂಡೋದರಿ ಯೋಚನಾಗ್ರಸ್ತಳಾಗಿಗಳು, ಮಂಡೋದರಿ ಯೋಚನಾಗ್ರಸ್ತಳಾಗಿಗಳು, ಯಾರು ಆ ಧನಸ್ಸ ದೋಚಿಹರು, ಯಾರು ನನ್ನ ಕಣ್ಣ ಕತ್ತಲ ಮಾಡಿಹರು, ಅವರೇ ರಾವಣನ ಅಂತ್ಯಕ್ಕೆ ಕಾರಣರು. ಪ್ರಭು ಶ್ರೀರಾಮ ಕಾರ್ಯ ಸಾಧಕರು, ಪ್ರಭು ಶ್ರೀರಾಮ ಕಾರ್ಯ ಸಾಧಕರು.
ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ.
ರಾಮಾಯಣ